അഭ്രമം ഭങ്കരയിത്തം അതിരം യൂനംസദ അനന്തതീർത്ഥമതലം ഭജയേതാപത്രയാപഹം മിഥ്യാസിദ്ധാന്തദ്ധാന്ത വിധ്വംസക്ഷണ ജയതീത്യാഗത നിഭാസതാം നോഹൃദംബരെ അർത്ഥികൽപ്പിതകൽപ്പയം പ്രത്യകേസരി വ്യാസതീർത്ഥ ഗുരുഭൂയാദ് അസ്മതിഷ്ടാതസിദ്ധയെ തപോവിദ്യാവിരക്ത്യാദി സദ്ഗുണോകാരാണം വാദിരാജഗുരുൻ വന്ദേഹി ഗിരിദാശയാൻ പൂജ്യ രാഘവേന്ദ്രായ സ്ഥിതിധർമ്മതായ ഭദതാം കൽപ്പവൃക്ഷായ നമതാം കാമധേനവേ ദുർവാധ്വാന്തരവേ വൈഷ്ണവേന്ദ്രിയവരേന്ദവേ ശ്രീ രാഘവേന്ദ്ര ഗുരുവിന് മോത്തിന്തയാളവേ ആപാദമണിപര്യന്തം ഗുരുനാമാക്തം സ്മരേ തേന വിഘ്നാ പ്രശ്യന്തി സിദ്ധിന്ത മനോഹരതാ ഹരി ഓം ശ്രീ ഗുരുഭ്യോ നമഃ. ಶ್ರೀ ವಿಜಯನಿತೀತರ ವಿಶೇಷ ಸ್ಮರಣೆಯನ್ನು ಮಾಡಿಬಿಟ್ಟು ಇವತ್ತು ಗೀತೆಯನ್ನು ಶುರು ಮಾಡೋಣ. ನಾವು ಭಾಷ್ಯ ತಾತ್ಪರ್ಯಗಳ ಸಂಕ್ಷೇಪ ಅರ್ಥವನ್ನು ನೋಡ್ತಾ ಇದ್ದೀವಿ. ದೇವಂ ನಾರಾಯಣಂ ನತ್ವ ಸರ್ವದೋಷ ವಿಭಜಿತಂ ಪರಿಪೂರ್ಣಂ ಗುರುಂಸ್ಥಾನ್ ಗೀತಾರ್ಥಂ ವಕ್ಷ್ಯಾಮಿಲೇಶತಃ ಸಮಸ್ತ ಗುಣ ಸಂಪೂರ್ಣಂ ಸರ್ವದೋಷ ವಿಭಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯ ಮುಚ್ಚತೆ. ಭಗವದ್ಗೀತೆಯಲ್ಲಿ ನಮಗೆ ಆಚಾರ್ಯರು ಸಂಕ್ಷೇಪವಾಗಿ ಗೀತೆಯಲ್ಲಿ ಬರುವ ವಿಷಯಗಳನ್ನು, ಆ ಗೀತೆಯ ತಾತ್ಪರ್ಯ ಏನು ಅನ್ನೋದನ್ನು ಹೇಳ್ತಾರೆ. ಸೊ ತಾತ್ಪರ್ಯದಲ್ಲಿ ನಾವು ಲಾಸ್ಟ್ ಕ್ಲಾಸ್ನಲ್ಲಿ ಇದನ್ನು ನೋಡಿದ್ದೀವಿ ಅನ್ಕೊಳ್ತೀನಿ. ಸೊ ಇಲ್ಲಿ ವಿಷ್ಣುವಿನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡುವಂತಹ ಶ್ರುತಿಯ ವಚನಗಳನ್ನು ಅಸ್ಯ ದೇವಸ್ಯ ಮಿಳುಹುಷೋ ವಯ ವಿಷ್ಣೋ ರೇಷಸ್ಯ ಪ್ರಭುತೇ ಹವಿರ್ಭಿಹಿ ವಿದೇಹಿ ರುದ್ರೋ ರುದ್ರೀಯಂ ಮಹಿತ್ವಂ ಯಾ ಶಿಷ್ಟಂ ವರ್ತಿರಶ್ವಿನಾವಿರಾವತ್ ಅಂಥೇಳಿ ಅಲ್ಲಿ ಹೇಳುವಂತಹದ್ದು. ಭಗವಂತನಿಂದಲೇ ಎಲ್ಲ ದೇವತೆಗಳಿಗೆ ಅವರವರ ದೇವತ್ವವು ಸಿದ್ಧವಾಗುತ್ತೆ. ಆ ಭಗವಂತನ ಮಹಿಮೆಯಿಂದ ಆ ದೇವತೆಗಳು ತಮ್ಮ ತಮ್ಮ ಮಹಿಮೆಯನ್ನು ಪಡಿತಾರೆ ಅನ್ನೋದನ್ನು ಹೇಳ್ತಾ, ಏಕೋ ನಾರಾಯಣ ಆಸೀನ್ ನ ಬ್ರಹ್ಮ ನ ಚ ಶಂಕರ ಸ ಮುನಿರ್ಭೂತ್ವ ಸಮಚಿಂತೆಯ ತದ ಏತೇ ವ್ಯಜಾಯಂತ ವಿಶ್ವೋ ಹಿರಣ್ಯಗರ್ಭೋ ಅಗ್ನಿ ಯಮೋ ವರುಣ ರುದ್ರೇಂದ್ರ ಇತಿ ಅಂಥೇಳಿ ಆ ಭಗವಂತ ಅವನು ನಾರಾಯಣ ಒಬ್ಬನೇ ಇದ್ದ, ಬ್ರಹ್ಮನಾಗಲಿ ರುದ್ರನಾಗಲಿ ಇದ್ದಿಲ್ಲಾಗ, ನಾರಾಯಣ ತಾನು ಮೌನಿಯಾಗಿ ಆಲೋಚನೆ ಮಾಡಿದ ಅಂತ ಹೇಳಿ ನಾವು ನಾರಾಯಣ ಪ್ರಶ್ನೆಯಲ್ಲೂ ಕೂಡ ಅದನ್ನು ನೋಡ್ತೀವಿ. ನಾರಾಯಣ ಹೇಗೆ ಆದರೆ ನಾರಾಯಣ ಬ್ರಹ್ಮ ಜಾಯತೆ, ನಾರಾಯಣ ದುದ್ದೋ ಜಾಯತೆ, ನಾರಾಯಣ ಇಂದ್ರೋ ಜಾಯತೆ ಅಂತ ಬರುವಂತಹ ವಚನಗಳು ಅವೆಲ್ಲವೂ ನೋಡ್ತೀವಿ. ಅದೇ ವಿಧವಾಗಿ ಸಿಮಿಲರ್ ಮೀನಿಂಗ್ ಕೊಡುವಂತಹದ್ದು, ಏಕೋ ನಾರಾಯಣ ಆಸೀತ್ ನ ಬ್ರಹ್ಮ ನ ಈಶಾನ, ಬೇರೆ ಬೇರೆ ಶ್ರುತಿ ವಾಕ್ಯಗಳು, ವಾಸುದೇವೋ ವಾ ಇದಮಗ್ರ ಆಸೀತ್ ನ ಬ್ರಹ್ಮ ನ ಶಂಕರ ಅಂಥೇಳಿ, ಅದೇ ವಿಧವಾಗಿ ಸದೇವ ಇದಮಗ್ರ ಆಸೀತ್ ಅಂಥೇಳಿ ವಾಸುದೇವ ಇಲ್ಲಿ ನಾರಾಯಣ ಅನ್ನುವ ಶಬ್ದಗಳನ್ನು ಪ್ರಯೋಗ ಮಾಡಿದ್ದಾರೆ. ಸದೇವ ಇದಮಗ್ರ ಆಸೀತ್ ಅಂಥೇಳಿ ಸತ್ ಅನ್ನುವ ಶಬ್ದವಾಚಿನಾದ ನಾರಾಯಣ ಮೊದಲಿದ್ದ ಅನ್ನುವ ವಚನಗಳು ಇದೆ. ಈ ವಿಧವಾಗಿ ಎಂ ಎಂ ಕಾಮಯತೆ ವಿಷ್ಣು ತಂ ಬ್ರಹ್ಮಾಂಡಂ ಚ ಶಂಕರಂ ಶಕ್ರಂ ಸೂರ್ಯಂ ಯಮಂ ಸ್ಕಂದಂ ಕುರಿಯಾತ್ ಕರ್ತ ಅಸ್ಯ ನ ಕ್ವಚಿತ್ ಅಂಥೇಳಿ ಎಲ್ಲರನ್ನು ಇವನು ಮಾಡ್ತಾನೆ, ಇವರನ್ನು ಮಾಡುವವರು ಯಾರು ಇಲ್ಲ ಅಂಥೇಳಿ ಸರ್ವೋತ್ಕರ್ಷೆ ದೇವದೇವಸ್ಯ ವಿಷ್ಣೋ ಮಹಾತಾತ್ಪರ್ಯಂ ನೈವ ಚ ಅನ್ಯತ್ರ ಸತ್ಯಂ ಅವಾಂತರಂ ತತ್ಪರತ್ವಂ ತದನ್ಯತ್ ಸರ್ವ ಆಗಮಾನ ಪುರುಷಾರ್ಥತಃ ಅತಃ ಅಂಥೇಳಿ ಪೈಂಗಿಶ್ರುತಿಯಲ್ಲಿ ಹೇಳುವಂತಹ ಮಾತು. ಪರೋ ಮಾತ್ರೆಯ ತನ್ವಾ ವೃಧಾನ ನತೆ ಮಹಿತ್ವ ಮನ್ವಶ್ನುವಂತಿ ಅನ್ನುವ ಶ್ರುತಿವಾಕ್ಯ. ಮಾತ್ರ ಅಂತ ಹೇಳಿದರೆ ಮೀಯತೆ, ಮೆಷರ್ಮೆಂಟ್ ಇರುವಂತಹದ್ದು, ಇಷ್ಟು ಮಾತ್ರ. ಅದಕ್ಕೆ ನಾವು ಒಂದು ಮಾತ್ರ ಕಾಲ ಎರಡು ಮಾತ್ರಗಳ ಉಚ್ಚಾರ ಮಾಡುವುದಕ್ಕೆ ಕೂಡ ಮಾತ್ರ ಅಂದ್ರೆ ಲಿಮಿಟ್ ಅಂತ ಹೇಳೋದು, ಇಲ್ಲ ಮೆಷರಬಲ್ ಅಂತ ಹೇಳುವುದಕ್ಕೆ ಮಾತ್ರ ಅಂತ ಪ್ರಯೋಗ ಮಾಡ್ತೀವಿ. ಸೊ ಅದರಿಂದ ಅವನು ಪರೋ ಮಾತ್ರೆಯ ಮಾತ್ರೆಯಿಂದ ಪರನಾಗಿ ಅಂದ್ರೆ ಮಿತಿ ಮೀರಿ ಅವನು ಇಷ್ಟು ಅಂತ ಹೇಳಕ್ಕಾಗೋದಿಲ್ಲ, ಇಷ್ಟು ಅಂತ ಹೇಳಲು ಸಾಧ್ಯವಿಲ್ಲದಂತವನಾಗಿದ್ದಾನೆ. ಪರೋ ಮಾತ್ರೆಯ ಅಂದ್ರೆ ಮೆಷರ್ಮೆಂಟ್ ದೃಷ್ಟಿಯಲ್ಲಿ ಅದನ್ನು ಮಿತಿ ಮೀರಿ ನಿಂತವನು ಅಂತೇಳಿ, ಎಲ್ಲ ಮಿತಿಗಳನ್ನು ಮೀರಿದವನು ಅನ್ನುವ ಅರ್ಥದಲ್ಲಿ ಪರೋ ಮಾತ್ರೆಯ ಅನ್ನುವುದು. ತನ್ವಾ ವೃಧಾನ, ತನು ಅಂದ್ರೆ ಶರೀರ, ತನ್ವಾ ವೃಧಾನ ಅಂತ ಹೇಳಿದರೆ ಅವನು ಅವನ ಶರೀರದಿಂದಲೇ ಪೂರ್ಣನಾಗಿದ್ದಾನೆ. ತನ್ವಾ ಶರೀರದಿಂದಲೇ ವೃಧಾನ ಪೂರ್ಣನಾಗಿದ್ದಾನೆ ಅಂಥೇಳಿ. ನಹಿ ತೇ ಮಹಿತ್ವಂ ಅನ್ವಷ್ಣುವಂತಿ, ನಿನ್ನ ಮಹಿಮೆಯನ್ನು ಅನುಸರಿಸಿರುವಂಥವ್ರು ಇನ್ನು, ಅಂದ್ರೆ ಭಗವಂತನ ಮಹಿಮೆ ಬೇರೆಯವರಿಗೆ ಸಿಗುವಂಥದ್ದಲ್ಲ, ಅವನ ಮಹಿಮೆ ಅವನದ್ದೇ ಆಗಿದೆ, ಬೇರೆ ಯಾರಿಗೂ ಸಾಧ್ಯವಿಲ್ಲ. ಆದ್ದರಿಂದ ತೇ ಮಹಿತ್ವಂ ಅನ್ಯ ಅಶ್ನುವಂತಿ ಅನ್ನುವ ಅರ್ಥದಲ್ಲಿ ಆ ಶ್ರುತಿ ಹೇಳಿದೆ. ಅನಂತ ಗುಣ ಮಹಾತ್ಮ್ಯ ನಿರ್ದೋಷ ಭಗವಾನ್ ಹರಿ ನ ಸಮೋ ವಾ ಅಧಿಕೋ ವಾ ಅಪಿ ವಿದ್ಯತೆ ತಸ್ಯ ಕಶ್ಚನ ನ ಆಸೀತ್ ನ ಚ ಭವಿಷ್ಯ ವಾ ಪರತಃ ಸ್ವತಯೇವ ಚ ಅನ್ನುವ ಶ್ರುತಿವಾಕ್ಯಗಳು. ಅಂದ್ರೆ ಭಗವಂತನಿಗೆ ಸಮರಾಗಲಿ ಅಧಿಕರಾಗಲಿ ಯಾರು ಮುಂಚೆ ಇದ್ದಿಲ್ಲ, ಇನ್ನ ಮೇಲೂ ಬರೋದಿಲ್ಲ. ಯಾವಾಗಲೂ ಅವನಂದೆ ಅವನದು ಪದವಿಯಲ್ಲ, ನಾರಾಯಣ ಪದವಿಯಲ್ಲ, ಅದು ಶಾಶ್ವತವಾದ ಭಗವಂತನೇ ಆಗಿದ್ದಾನೆ ಅಂತ ಹೇಳುವಂತಹ ಮಾತುಗಳು ಇವು. ನಾರಾಯಣನ ಸರ್ವೋತ್ಕೃಷ್ಟವನ್ನು ಹೇಳುವಂತಹದ್ದು ಈ ವಚನಗಳು ಮೂಲಕವಾಗಿ ಗೀತೆಯಲ್ಲಿ ಅನೇಕ ಕಡೆ ಇಂತಹ ವಿಚಾರಗಳು ಬರುತ್ತೆ. ಅದನ್ನು ಒಂದು ಕಡೆ ಆಚಾರ್ಯರು ಇಲ್ಲಿ ಸೇರಿಸಿ ಹೇಳಿದ್ದಾರೆ. ಆಮೇಲೆ ಒಂದು ಎರಡು ಉದಾಹರಣೆಗಳನ್ನು ಕೊಡ್ತಾರೆ. ಗೀತೆಯಲ್ಲಿ ಬಹಳ ಕಡೆ ಮುಂದಿನ ವ್ಯಾಖ್ಯಾನಕಾರರು ತಪ್ಪು ತಿಳುವಳಿಕೆಯನ್ನು ಇಟ್ಟುಕೊಂಡಿದ್ದಾರೆ, ಅದನ್ನು ಆಚಾರ್ಯ ಸರಿಪಡಿಸಿದ್ದಾರೆ. ಅದಕ್ಕೆ ಒಂದೆರಡು ಉದಾಹರಣೆಗಳನ್ನು ಮಾತ್ರ ಇಲ್ಲಿ ತಾತ್ಪರ್ಯದಲ್ಲಿ ತೋರಿಸಿಕೊಡ್ತಾ ಇದ್ದಾರೆ. ಉದಾಹರಣೆಗೆ ಯಸ್ವಾತ್ಮರತೇವ ಸ್ಯಾತ್ ಅನ್ನು ಅಂತ ಬರುವಂತಹ ಒಂದು ಶ್ಲೋಕ, ಮೂರನೇ ಅಧ್ಯಾಯದಲ್ಲಿ 17ನೇ ಶ್ಲೋಕ ಬರುತ್ತೆ. ಅಲ್ಲಿ ಯಸ್ತು ಆತ್ಮರತಿ ಏವ ಸ್ಯಾತ್ ಆತ್ಮ ತೃಪ್ತಶ್ಚ ಮಾನವ. ಸೊ ಯಸ್ವಾತ್ಮರತಿರೇವ ಸ್ಯಾತ್ ಆತ್ಮ ತೃಪ್ತಶ್ಚ ಮಾನವ ಆತ್ಮನ್ಯೇವ ಚ ಸಂತುಷ್ಟ ತಸ್ಯ ಕಾರ್ಯಂ ನ ವಿದ್ಯತೆ ಅಂತ ಹೇಳಿ ಹೇಳುವಾಗ ಮುಂದಿನ ವ್ಯಾಖ್ಯಾನಕಾರರು ಯಾರಿಗಾದರೆ ಜ್ಞಾನ ಬಂದಾಗ ಕರ್ಮ ಬೇಕಾಗಿಲ್ಲ, ಜ್ಞಾನಿಗೆ ಕರ್ಮ ಬೇಕಾಗಿಲ್ಲ. ಸೊ ಅಂತ ಹಾಗೆ ಅರ್ಥವನ್ನು ಮಾಡಿದಾಗ ಆಚಾರ್ಯರು ಬಂದು ಅಲ್ಲಿ ಎರಡು ವಿಧವಾದ ಅರ್ಥಗಳನ್ನು ತೋರಿಸ್ಕೊಡ್ತಾರೆ. ಭಾಷ್ಯದಲ್ಲಿ ತಾತ್ಪರ್ಯದಲ್ಲಿ ಅದನ್ನು ಎರಡು ರೀತಿಯಲ್ಲಿ ಅರ್ಥಗಳನ್ನು ಹೇಳ್ತಾ, ಇದು ಜ್ಞಾನಿಗೆ ಕರ್ಮ ಬೇಕಾಗಿಲ್ಲ ಅನ್ನುವ ಅರ್ಥದಲ್ಲಿ ಹೇಳಲಿಲ್ಲ ಇದು. ಇಲ್ಲಿ ಯಸ್ತು ಆತ್ಮರತಿ ಏವ ಸ್ಯಾತ್, ಆತ್ಮರತಿಯಲ್ಲೇ ಇರುವವನು ಅಂತ ಹೇಳಿದರೆ ಅಪರೋಕ್ಷ ಜ್ಞಾನಿಯಾದವನು ಪರಮಾತ್ಮನನ್ನು ಧ್ಯಾನ ಮಾಡ್ತಾ ಆತ್ಮರತಿ ಮಾತ್ರ ಇರುವುದು ಅನ್ನುವುದು ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಇರುವವನಿಗೆ ಅನ್ವಯವಾಗತ್ತೆ, ಅಥವಾ ಮುಕ್ತ ಸ್ಥಿತಿಯಲ್ಲಿರುವವನಿಗೆ ಅಂಥವನಿಗೆ ಕಾರ್ಯಂ ನ ವಿದ್ಯತೆ ಅಂದರೆ ಏನು ಅಂತ ಹೇಳಿದರೆ, ಆತ್ಮ ಅಸಂಪ್ರಜ್ಞಾತ ಸಮಾಧಿಯಲ್ಲಿರುವವನಿಗೆ ಅವನಿಗೆ ಇದು ಮಾಡಬೇಕು ಅದು ಮಾಡಬೇಕು ಅಂತ ಸಂಜ್ಞಾವನ್ಯನೇ ಆಗಲಿ ನಿತ್ಯ ನೈಮಿತಿ ಕರ್ಮಗಳಾಗಲಿ ಮಾಡಬೇಕನ್ನುವುದಿಲ್ಲ. ಯಾವಾಗ ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಇರುವಾಗ, ಯಾಕೆ ಅಂದ್ರೆ ಆತ್ಮನಿ ಏವಚ ಸಂತುಷ್ಟ, ತನ್ನಲ್ಲಿ ತಾನೇ ಸಂತೃಪ್ತನಾಗಿದ್ದಾನೆ, ಯಾವುದು ಪಡೆಯಬೇಕೋ ಆ ಪರಮಾತ್ಮನ ಅನುಗ್ರಹದಿಂದ ಆ ತೃಪ್ತಿಯನ್ನು ಪಡಿತಾ ಇದ್ದಾನೆ. ಆದ್ದರಿಂದ ಅವನಿಗೆ ಬೇಕಾದ ಬೇರೆ ಸುಖವಿಲ್ಲ. ಆದ್ದರಿಂದ ಅಂತಹ ಅಪರೋಕ್ಷ ಜ್ಞಾನಿಗೆ ಯಾವ ಕರ್ಮದ ಬಂಧನೆ ಮಾಡಬೇಕನ್ನುವ ವಿಧಿ ನಿಯಮಗಳು ಅನ್ವಯಿಸುವುದಿಲ್ಲ ಆ ಅಸಂಪ್ರಜ್ಞಾತ ಸಮಾಧಿಯಲ್ಲಿರುವಾಗ ಅಂತ ಒಂದು ಅರ್ಥ ಅದು ಭಾಷೆಯಲ್ಲಿ ಮಾಡಿ. ಇನ್ನೊಂದು ಅರ್ಥದಲ್ಲಿ ಮುಕ್ತನಾದವನಿಗೆ, ಸೊ ಯಾರಾದ್ರೆ ಮೋಕ್ಷವನ್ನು ಪಡೆದಿದ್ದಾನೋ ಅವನಿಗೆ ಕೂಡ ಆತ್ಮರತಿಯೇವ ಅಂದರೆ ಸ್ವರೂಪಾನಂದ ಆವಿರ್ಭಾವ ರೂಪವಾದ ಮೋಕ್ಷ ಆನಂದವನ್ನು ಪಡಿತಾ ಇದ್ದಾನಾದ್ದರಿಂದ ಅವನಿಗೆ ಆತ್ಮರತಿ ಅಷ್ಟೇ. ಸೊ ಆದ್ದರಿಂದ ಆ ಮುಕ್ತ ಜೀವನಿಗೆ ಬೇರೆ ಯಾವುದೇ ಆಗಲ್ಲ. ತೃಪ್ತಿ ಸಂತೋಷಬ್ದ ಯೋಹೋ ಪರ್ಯಾತ್ವೇಪಿ ಪರಮಾತ್ಮನಾಥ ಪರಮಾತೃಪ್ತ ಅನ್ನೋದು ಮುಕ್ತರಿಗೆ ಅನ್ವಯವಾಗುವಂಥದ್ದಾದ್ದರಿಂದ ಮುಕ್ತರಿಗೆ ಅವರಿಗೆ ಸಾಧನೆ ಅನ್ನುವುದಿಲ್ಲ. ಮುಕ್ತಿ ಹೋದ ಮೇಲೆ ಇನ್ನೂ ಸಾಧನೆಯನ್ನು ಮಾಡಿ ಮುಂದುವರೆಸಬೇಕು ಅನ್ನುವ ಒಂದು ಅವಶ್ಯಕತೆ ಇಲ್ಲ. ಆದ್ದರಿಂದ ಅಂತಹ ಮುಕ್ತ ಜೀವರಿಗೆ ಕೂಡ ಮಾಡಬೇಕಾಗಿದ್ದ ಅವಶ್ಯಕತೆಗೆಲ್ಲ ಅಷ್ಟೇ ಹೊರತು ಇನ್ನೂ ಸಂಸಾರ ಅವಸ್ಥೆಯಲ್ಲಿ ಇದ್ದು ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಇಲ್ಲದೇ ಇರುವವರಿಗೆ ಜ್ಞಾನಿ ಆದರೂ ಅವನಿಗೆ ಕರ್ಮ ಮಾಡಲೇಬೇಕು, ಕರ್ಮದಿಂದ ಮಾಡಬೇಕಾಗಿಲ್ಲ ಅನ್ನುವ ಪ್ರಸಕ್ತಿ ಬರುವುದಿಲ್ಲ ಅನ್ನೋದನ್ನು ಸ್ಪಷ್ಟ ಮಾಡಿ ಆಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಸೊ ಆದ್ದರಿಂದ ಆ ತಪ್ಪು ತಿಳುವಳಿಕೆಯನ್ನು ಹೇಳ್ತಾ, ಯಾಕೆಂದ್ರೆ ತಸ್ಯ ಕಾರ್ಯನಿಯತೆ ಅನ್ನುವ ಶ್ಲೋಕದಲ್ಲಿ ಮುಂದೆ ಅದಕ್ಕೆ ಮುಂಚೆ ಬರುವಂತಹ ಶ್ಲೋಕಗಳಲ್ಲಿ ನಿಯತಂ ಕುರು ಕರ್ಮತ್ವಂ ಅಂಥೇಳಿ ನಿನಗೆ ನಿಯತವಾದ ಕರ್ಮವನ್ನು ಮಾಡಲೇಬೇಕು ಇತ್ಯಾದಿ ಮುಂದೆ ಹೇಳಿದ ವಾಕ್ಯಗಳಿಗೆ ವಿರೋಧವಾಗಿ ಕರ್ಮ ಮಾಡಬೇಕಾಗಿಲ್ಲ ಜ್ಞಾನಿ ಆದವನಿಗೆ ಅಂತ ಹೇಳಿದ, ನಿನಗೆ ಜ್ಞಾನ ಪ್ರಚೋದನೆ ಮಾಡಿಬಿಟ್ಟೆ ಇನ್ನ ಮೇಲೆ ನಿನಗೆ ಕರ್ಮ ಬೇಕಾಗಿಲ್ಲ ಅಂದ್ರೆ ಆದ್ರೆ ಯುದ್ಧ ಮಾಡಬೇಕಾಗಿಲ್ಲ ಅಂತ ಅನ್ನುವ ಅರ್ಥ ಬರುತ್ತೆ. ಅಂತಹ ಅರ್ಥ ಅಲ್ಲವೇ ಅಲ್ಲ ಅಂತ ಹೇಳ್ತಾ ಅಲ್ಲಿ ಸ್ಪಷ್ಟ ಮಾಡಿದ್ದಾರೆ. ಸೊ ಆಚಾರ್ಯರು ಈ ವಿಧವಾಗಿ ಎಲ್ಲೆಲ್ಲಿ ಹೇಳುವಾಗ ಇತ್ಯಾದಿ ತು ಮುಕ್ತ ವಿಷಯ ಯಸ್ತು ಏವ ಆತ್ಮರತಃ ಮುಕ್ತ ಕಾರ್ಯಂ ತಸ್ಯೇವ ನ ಅಸ್ತಿ ತಸ್ಮಾತ್ ಕುರ್ವೀತ ಕರ್ಮಾಣಿ ಇತ್ಯಾಹ ಕೃಷ್ಣ ಅರ್ಜುನಂ ಸ್ವಯಂ. ಈ ವಿಧವಾಗಿ ಅರ್ಜುನಂ ಸ್ಮಯನ್ ಇತಿ ಚ ಸ್ಕಾಂದೇ. ಸೊ ಸ್ಕಂದ ಪುರಾಣದ ವಚನವನ್ನು ಕೋಟ್ ಮಾಡ್ತಾ ಅಲ್ಲಿ ಹೇಳುವಂತಹ ಮಾತನ್ನು ಸ್ಪಷ್ಟಪಡಿಸಿದ್ದಾರೆ. ಈ ವಿಧವಾಗಿ ಕೃಷ್ಣ ಅರ್ಜುನನಿಗೆ ಬೋಧನೆಯನ್ನು ಮಾಡಿದ್ದಾನೆ ಅಂತ ಹೇಳಿ ಕರ್ಮ ಮಾಡಲೇಬೇಕು, ನಿರತರಾದ ಮುಕ್ತರಿಗೆ ಮಾತ್ರ ಕರ್ಮವಿಲ್ಲ, ಅದನ್ನು ನೀನು ಕರ್ಮ ಮಾಡಲೇಬೇಕು ಅಂತ ಕೃಷ್ಣ ಅರ್ಜುನಿಗೆ ಹೇಳಿದ್ದಾನನ್ನೋದು ಸ್ಕಂದ ಪುರಾಣದ ಮಾತನ್ನು ಹೇಳ್ತಾ ಇದ್ದಾರೆ. ಈ ವಿಧವಾಗಿ ಯಾಕೆಂದ್ರೆ ನಿಯತಂ ಕುರುಕರ್ಮತ್ವಂ ತಸ್ಮಾತ್ ಅಸಕ್ತ ಸತತಂ ಕಾರ್ಯಂ ಕರ್ಮ ಸಮಾಚಾರ ಅನ್ನುವ ಮುಂದಿನ ವಾಕ್ಯ ಮುಂಚೆ ಅದಕ್ಕೆ ಮುಂಚೆ ಕೃಷ್ಣ ಹೇಳಿದ ವಾಕ್ಯಗಳಿಗೆ ಈಗ ಹೇಳಿದ ವಾಕ್ಯ ಕರ್ಮ ಮಾಡಬೇಕಾಗಿಲ್ಲ ಅನ್ನೋ ವಾಕ್ಯಕ್ಕೆ ಹಾಗೆ ಯಥಾತಥವಾಗಿ ಅರ್ಥ ತಗೊಂಡರೆ ಅದು ಪರಸ್ಪರ ವಿರೋಧ ಬರುತ್ತೆ. ಸೊ ಆ ಹಾಗೆ ಹೇಳುವುದು ಸರಿಯಲ್ಲ ಅಂಥೇಳಿ ಇದರ ಸರಿಯಾದ ಅರ್ಥವನ್ನು ಸ್ಪಷ್ಟ ಮಾಡಿದ್ದಾರೆ ಆಚಾರ್ಯರು. ಸೊ ಆತ್ಮನಲ್ಲಿಯೇ ನಿರತರಾದವರು ಮುಂತಾದ ವಿಶೇಷಣಗಳು ಮುಕ್ತರಿಗೆ ಮುಖ್ಯವಾಗಿ ಅನ್ವಯವಾಗುತ್ತೆ, ಇಲ್ಲ ದೇಹಾಭಿಮಾನದಿಂದ ಮುಕ್ತರಾದವರು. ಸೊ ಪೂರ್ತಿ ಸಂಸಾರಾವಸ್ಥೆಯಿಂದ ಮುಕ್ತರಾದವರಿಗೂ ಅವರಿಗೆ ಯಾವ ಕರ್ಮಗಳು ಮಾಡಬೇಕಾಗಿಲ್ಲ, ಮಾಡುವ ಸಾಧನೆ ಅನ್ನುವ ಪ್ರಸಕ್ತಿಯೇ ಇಲ್ಲ. ಇಲ್ಲ ದೇಹ ಅಭಿಮಾನದಿಂದ ಮುಕ್ತರಾದವರು ಅಸಂಪ್ರಜ್ಞಾತ ಸಮಾಧಿಯಲ್ಲಿದ್ದಾರೆ ಅಂತ ಹೇಳಿದರೆ ಅವರಿಗೆ ದೇಹ ಅಭಿಮಾನದಿಂದ ಮುಕ್ತರಾಗಿದ್ದಾರೆ. ಆದ್ದರಿಂದ ಅವರಿಗೂ ಕೂಡ ಆ ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಇರುವಾಗ ಮಾತ್ರ ಕರ್ಮ ಮಾಡಬೇಕಾಗಿಲ್ಲ ಅಂಥೇಳಿ ಇದು ಎಷ್ಟು ಆ ತುಕಾರ ತು ಅಂದರೆ ಏವ ಅವರಿಗೆ ಮಾತ್ರ ಆತ್ಮರತಿರೇವ ಸ್ಯಾತ್ ಅನ್ನುವ ಶ್ಲೋಕದಲ್ಲಿ ಹೇಳಿದೆ ಅನ್ನುವ ಅಭಿಪ್ರಾಯ. ಸೊ ಎಲ್ಲ ಜ್ಞಾನಿಗಳಿಗೆ ಕರ್ಮವಿಲ್ಲ ಅಂತ ಇಲ್ಲಿ ಹೇಳಲೇ ಇಲ್ಲ, ಹಾಗೆ ಅರ್ಥ ಮಾಡಬಾರದು ಅನ್ನೋದನ್ನು ಸ್ಪಷ್ಟ ಮಾಡ್ತಾ ಇದ್ದಾರೆ. ಅದೇ ವಿಧವಾಗಿ ಜ್ಞಾನಯೋಗೇನ ಸಾಂಖ್ಯಾನಾಮ್ ಅಂತ ಹೇಳುವಾಗ ಜ್ಞಾನಿಗಳಿಗೆ ಜ್ಞಾನಯೋಗ ಅನ್ನೋದಿದೆ. ಸೊ ಜ್ಞಾನಯೋಗ ಅಂತ ಹೇಳಿದ್ದಾರೆ, ಆದ್ದರಿಂದ ಅವ್ರಿಗೆ ಕರ್ಮ ಬೇಕಾಗಿಲ್ಲ. ಜ್ಞಾನಯೋಗ ಅಂದ್ರೆ ಕರ್ಮ ಬೇಕಾಗಿಲ್ಲ, ಕರ್ಮಯೋಗ ಅಂದ್ರೆ ಜ್ಞಾನ ಬೇಕಾಗಿಲ್ಲ, ಕರ್ಮಯೋಗ ಮಂದರಿಗೆ, ಜ್ಞಾನಯೋಗ ಜ್ಞಾನಿಗಳಿಗೆ, ಅವ್ರಿಗೆ ಕರ್ಮ ಬೇಕಾಗಿಲ್ಲ ಅಂತೇಳಿ ಹಾಗೆ ಅರ್ಥ ಮಾಡಿದಾಗ ಅಲ್ಲಿ ಬಾಹ್ಯ ಕರ್ಮವನ್ನು ಸಂಕೋಚ ಮಾಡಿದ್ದಾರೆ ಹೊರತು ಬಾಹ್ಯ ಕರ್ಮ ಬೇಕಾಗಿಲ್ಲ ಅಂತ ಅರ್ಥ ಅಲ್ಲ ಅಂಥೇಳಿ ಅದಕ್ಕೆ ಪ್ರಮಾಣವನ್ನು ತೋರಿಸ್ಕೊಡ್ತಾ ಇದ್ದಾರೆ. ನಹಿ ಕಶ್ಚಿತ್ ಕ್ಷಣಮಿ ಜಾತು ತಿಷ್ಠೇತ್ ಕ್ಯಕರ್ಮಕುತ್ ಶರೀರ ಯಾತ್ರಾಪಿಚ ತೇ ನ ಪ್ರಸಿದ್ಧೇತ್ ಅಕರ್ಮಣಃ ಅಂಥೇಳಿ ಕರ್ಮ ಯಾವುದು ಮಾಡಬೇಕಾಗಿಲ್ಲ ಅಂತ ಹೇಳಿದರೆ ಜ್ಞಾನಿಗಳು ಅವರು ಶರೀರ ಯಾತ್ರೆ ಮಾಡ್ಲಿಕ್ಕೆ ಮಾತ್ರ ಉಣ್ಣೋ ತಿನ್ನೋದು ಬಿಟ್ಟು ಬಿಡ್ತಾರ? ಜ್ಞಾನಿಗಳಾದವರು ಉಣ್ಣೋ ತಿನ್ನೋದು ಮುಂತಾದ ಕರ್ಮಗಳು ಮಾಡೇ ಮಾಡ್ತಾರಲ್ವಾ, ಶರೀರ ಯಾತ್ರೆ ಕರ್ಮಗಳು ಮಾಡಲೇಬೇಕು. ಹಾಗಿರುವಾಗ ಅವರು ಕರ್ಮಗಳು ಮಾಡಬೇಕಾಗಿಲ್ಲ ಅಂತ ಹೇಳೋದ್ರಲ್ಲಿ ಅರ್ಥ ಇಲ್ಲ. ಶರೀರ ಯಾತ್ರಕ್ಕೆ ಬೇಕಾದ ಕರ್ಮಗಳು ಮಾಡಬೇಕಾಗಿಲ್ಲ, ಸಾಧನಾರೂಪವಾದ ಕರ್ಮಗಳು ಮಾಡಬೇಕಾಗಿಲ್ಲ ಅಂತ ಹೇಳಿದರೆ ಅದು ಕೇವಲ ಸ್ವಕಪೋಲ ಕಲ್ಪಿತವೇ ಆಗತ್ತೆ, ಇತರ ಪ್ರಮಾಣ ವಿರುದ್ಧವೂ ಆಗತ್ತೆ. ಆದ್ದರಿಂದ ಅಂತಹ ಅರ್ಥವನ್ನು ಮಾಡಲಿಕ್ಕಾಗುವುದಿಲ್ಲ ಅಂಥೇಳಿ ಏತಾನ್ಯಪಿತು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಫಲಾನಿ ಚ ಕರ್ತವ್ಯಾನೀತಿ ಮೇ ಪಾರ್ಥ ನಿಶ್ಚಿತಂ ಮತಮುತ್ತಮಂ ಅಂಥೇಳಿ ಕೃಷ್ಣ ಸ್ಪಷ್ಟ ಮಾಡಿದ್ದಾನೆ. ಈ ಕರ್ಮಗಳನ್ನು ಮಾಡುವಾಗ ಸಂಗಂ ತ್ಯಕ್ತ್ವಾ ಫಲಾನಿ ಚ ಆ ಕರ್ಮಗಳ ಮೇಲೆ ಸಂಘ ಅಭಿಮಾನವನ್ನು ಮಮತಾರೂಪವಾದ ಸ್ನೇಹವನ್ನು ಬಿಡಬೇಕು, ಆ ಆಶೆ ಸ್ವರ್ಗಾದಿ ಫಲಗಳ ಆಶೆಯನ್ನು ಬಿಡಬೇಕು, ಇದನ್ನೇ ಹೇಳ್ತಾ ಇರೋದಂತೇಳಿ ಕರ್ತವ್ಯಾನಿ ಇತಿ ಮೇ ಪಾರ್ಥ ನಿಶ್ಚಿತಂ ಮತಂ ಉತ್ತಮಂ ಇದೇ ನನ್ನ ಅಭಿಪ್ರಾಯವಾಗಿದೆ ಅಂಥೇಳಿ ಕೃಷ್ಣ ಅಲ್ಲಿ ಸ್ಪಷ್ಟ ಮಾಡಿ ಹೇಳ್ತಾ ಇದ್ದಾನೆ. ಅದೇ ವಿಧವಾಗಿ ಜ್ಞಾನಿ ಅದನ್ನು ವಿಸ್ತಾರ ಮಾಡ್ತಾ ವ್ಯಾಖ್ಯಾನದಲ್ಲಿ ಹೇಳ್ತಾರೆ, ಜ್ಞಾನೀಜ ಕರ್ಮಾಣಿ ಸದೋದಿತಾನಿ ಕುರಿಯಾದ್ ಅಕಾಮಹ ಸತತಂ ಭವೇತ ಅಂಥೇಳಿ ಜ್ಞಾನಿಯಾದವನು ಹಿತ ಕರ್ಮಗಳನ್ನು ಮಾಡಲೇಬೇಕು, ಅದೇ ಅದರ ಮೇಲೆ ಕಾಮನೆಯನ್ನು ಬಿಟ್ಟು ಫಲಕಾಮನೆಯನ್ನು ಬಿಟ್ಟು ಮಾಡಬೇಕು ಅಷ್ಟೇ ಹೊರತು ಕರ್ಮಗಳನ್ನೇ ಬಿಡಬೇಕಂತ ಅರ್ಥವಲ್ಲ ಅಂಥೇಳಿ ನ ಸರ್ವಕರ್ಮಾಣಾಂ ತ್ಯಾಗ ಕಶ್ಯಚಿತ್ ಭವತಿ ಕ್ವಚಿತ್ ತ್ಯಾಗಿನಃ ಯತಯಃ ಅಪಿ ಸಿಹು ಸಂಕೋಚಾತ್ ಬಾಹ್ಯಕರ್ಮಣಾಂ ಯತಿಗಳಾದವರು ಸನ್ಯಾಸಿಗಳಾದವರು ಇಂಥವರಿಗೆ ಆ ಕರ್ಮ ಸಂಕೋಚ ಮಾಡಬಹುದು ಅಂದ್ರೆ ಅವರು ಜ್ಞಾನಿಗಳು ಜ್ಞಾನಯೋಗಿಗಳು ಆಗಿದ್ದಾರೆ ಅಂದ್ರೆ ಅರ್ಥ ಏನಂತ ಹೇಳಿದರೆ ಕರ್ಮದ ಭಾರ ಕಡಿಮೆ ಸ್ವಲ್ಪ ಅಷ್ಟೇ, ಸಂಕೋಚ ಕರ್ಮಗಳ ಸಂಕೋಚ ಅಂದ್ರೆ ಸ್ವಲ್ಪ ಕಡಿಮೆ ಮಾಡುವುದು, ಬಾಹ್ಯ ಕರ್ಮಗಳ ಸಂಕೋಚವಿದೆ ಅಷ್ಟೇ ಹೊರತು ಬಾಹ್ಯ ಕರ್ಮಗಳ ತ್ಯಾಗ ನಿಷೇಧ ಪೂರ್ತಿಯಾಗಿ ಬಿಟ್ಟು ಬಿಡುವುದು ಅನ್ನುವ ಪ್ರಸಕ್ತಿ ಇಲ್ಲ ಅಂತ ಹೇಳಿ ಅದನ್ನು ಸ್ಪಷ್ಟ ಮಾಡಿದ್ದಾರೆ. ಆಮೇಲೆ ನಾವು ನೋಡಿದ್ದೀವಿ ಅರ್ಜುನ ಜ್ಞಾನಿ ಆಗಿದ್ದಾನೆ ಅಷ್ಟೇ ಅಲ್ಲದೆ ಉತ್ತಮ ಜ್ಞಾನಿ ಆಗಿದ್ದಾನೆ ಇದೆಲ್ಲ ನಾವು ನೋಡಿದ್ದೀವಿ. ಆದರೆ ಕೆಲವು ಜನ ಇದಕ್ಕೆ ವಿರೋಧ ಮಾಡುವವರು ಇಲ್ಲ ಇದನ್ನು ಕ್ರಿಟಿಸೈಸ್ ವಿಮರ್ಶೆ ಮಾಡುವವರು ಹೇಳ್ತಾರೆ. ಒಂದು ವಾಕ್ಯ ಹೇಳ್ತಾನೆ ಕೃಷ್ಣ, ಉಪದೇಶ್ಯಂತಿ ತೇ ಜ್ಞಾನಂ ಅಂತ ಅರ್ಜುನನಿಗೆ ಜ್ಞಾನಿಗಳು ಉಪದೇಶ ಕೊಡ್ತಾರೆ ಅಂತ ಹೇಳುವುದರ ಮೂಲಕವಾಗಪ್ಪ ನಿನ್ನನ್ನು ಜ್ಞಾನಿ ಅಲ್ಲ, ನಿನಗೆ ಉಪದೇಶ ಮಾಡ್ತಾರೆ, ಜ್ಞಾನವನ್ನು ಉಪದೇಶ ಮಾಡ್ಲಿಕ್ಕೆ ಹೋಗ್ತಾರೆ ಆಗ ನಿನಗೆ ಜ್ಞಾನಿ ಆಗ್ತಿ ಅಂತ ಗೊತ್ತಾಗದ ಇದಲ್ಲವಾ. ಹೀಗಿರುವಾಗ ಅರ್ಜುನನ ಜ್ಞಾನಿ ಅಂತ ನೀವು ಹೇಗೆ ಹೇಳ್ತೀರಾ? ಇನ್ನ ಅಂದ್ರೆ ಅವನಿಗೆ ನಿನ್ನ ಜ್ಞಾನಿಗಳು ಬಂದು ನಿನಗೆ ಉಪದೇಶ ಮಾಡ್ತಾರಪ್ಪ ಆವಾಗ ನಿನ್ ಜ್ಞಾನಿ ಆಗ್ತಿ ಅಂದ್ರೆ ಈಗ ನಿನ್ಗೆ ಜ್ಞಾನಿ ಅಲ್ಲ ಅನ್ನೋ ಅರ್ಥ ಬರುತ್ತಲ್ಲವಾ ಅಂತ ಹೇಳಿದಾಗ ಅಲ್ಲಿ ಆಚಾರ್ಯರು ತಾತ್ಪರ್ಯ ಹೇಳ್ತಾರೆ, ಉಪದೇಶ್ಯಂತಿ ತೇ ಜ್ಞಾನಂ ಜ್ಞಾನಃ ತತ್ವದರ್ಶಿನಃ ಅಂತ ಹೇಳುವಾಗ ಇತ್ಯಾದಿ ಚ ಉತ್ಪನ್ನ ಜ್ಞಾನ ತಿರೋಧಾನ ನಿವೃತ್ತಿಯರ್ಥಂ ಅಂತೇಳಿ, ಸ್ವಲ್ಪ ಜ್ಞಾನ ತಿರೋಧಾನವಾದ್ರೂ ಸ್ವಲ್ಪ ಕಡಿಮೆ ಆದ್ರೂ ಆವಾಗಲೂ ಉಪದೇಶ ಬೇಕಲ್ಲವಾ. ಅಜ್ಞಾನಿಗೆ ಮಾತ್ರ ಜ್ಞಾನ ಉಪದೇಶ ಅನ್ನುವುದು ಎಲ್ಲಿ
ಹಾಗೆ ನಿರ್ಧಾರ ಮಾಡಿ ಹೇಳಕ್ಕಾಗೋದಿಲ್ಲ. ಯಾಕೆಂದರೆ ಅಜ್ಞಾನಿಗಳಿಗೆ ಉಪದೇಶ ಇರಬಹುದು, ಜ್ಞಾನಿಗಳಾದವರಿಗೆ ಕೂಡ ಜ್ಞಾನ ಕಡಿಮೆ ಆದಾಗ ಅವರಿಗೆ ಮತ್ತೆ ಉಪದೇಶ ಬೇಕಾಗಿರುತ್ತೆ. ಒಂದು ಅಷ್ಟೇ ಅಲ್ಲದೆ ಜ್ಞಾನ ತಿರೋಧಾನವಾಗದೇ ಇದ್ದರೂ ಕೂಡ ಸ್ಪಷ್ಟತೆಗಾಗಿ ಮತ್ತೆ ಉಪದೇಶ ಮಾಡಬಹುದು. ಆದ್ದರಿಂದ ಉಪದೇಶ ಒಬ್ಬರಿಗೆ ಉಪದೇಶ ಮಾಡ್ತಾರೆ ಅಂತ ಹೇಳಿದರೆ ಅವನಿಗೆ ಜ್ಞಾನವಿಲ್ಲ ಆದ್ದರಿಂದ ಉಪದೇಶ ಮಾಡ್ತಾರೆ ಅಂತ ನಾವು ಹಾಗೆ ಅರ್ಥಾನುಸಂಧಾನ ಮಾಡಬೇಕಾಗಿದ್ದು ಹಾಗೆ ವ್ಯಾಖ್ಯಾನ ಮಾಡಬೇಕಾದ ಅವಶ್ಯಕತೆ ಇಲ್ಲವೇ ಇಲ್ಲ. ಜ್ಞಾನಿ ಆದರೂ ತಿರೋಧಾನವಾದಾಗ ಉಪದೇಶ ಬೇಕಾಗಿರುತ್ತೆ, ಇಲ್ಲ ಸ್ಪಷ್ಟತೆಗಾಗಿ ಮತ್ತಿಷ್ಟು ಉಪದೇಶ ಬೇಕಾಗಿರುತ್ತೆ. ಆದ್ದರಿಂದ ತತ್ವದರ್ಶಿಗಳಾದ ಜ್ಞಾನಿಗಳು ನಿನಗೆ ಜ್ಞಾನವನ್ನು ಉಪದೇಶ ಮಾಡ್ತಾರೆ ಅಂತ ಅರ್ಜುನನಿಗೆ ಆಲ್ರೆಡಿ ಇರುವ ಜ್ಞಾನಕ್ಕೆ ಆ ಒಂದು ತಿರೋಭಾವ ಬಂತಿತ್ತು, ಅದನ್ನು ಪರಿಹಾರ ಮಾಡಲಿಕ್ಕೆ ಉಪದೇಶ ಅನ್ನುವ ಅಭಿಪ್ರಾಯದಿಂದ ಹೇಳಿದ್ದ ಅಷ್ಟೇ ಹೊರತು ಅರ್ಜುನನಿಗೆ ಜ್ಞಾನವಿಲ್ಲ ಆದ್ದರಿಂದ ಜ್ಞಾನಿಗಳು ಬಂದು ಉಪದೇಶ ಮಾಡ್ತಾರೆ ಅಂತ ಹೇಳಿದ್ದು ಅಲ್ಲವೇ ಅಲ್ಲ. ಅರ್ಜುನ ಜ್ಞಾನಿ ಆದಕ್ಕೆ ಆ ಜ್ಞಾನಿ ಆಗಿದ ಕಾರಣದಿಂದಲೇ ಮತ್ತು ಅದು ತಿರೋಧಾನವಾದಾಗ ಇಲ್ಲ ಇನ್ನೂ ಸ್ಪಷ್ಟತೆ ಬರುವುದಕ್ಕಾಗಿ ಜ್ಞಾನಿಗಳು ಬಂದು ಉಪದೇಶ ಮಾಡ್ತಾರೆ ಅಂತ ನಾವು ತಿಳ್ಕೋಬೇಕು. ಆದ್ದರಿಂದ ಈ ವಾಕ್ಯಗಳಿಂದ ಯಾವ ವಿರೋಧವೂ ಬರೋದಿಲ್ಲ. ಅರ್ಜುನ ಜ್ಞಾನಿ ಅನ್ನೋದಕ್ಕೂ ಉಪದೇಶಂತಿ ತೇ ಜ್ಞಾನಂ ಅನ್ನುವುದಕ್ಕೆ ಯಾವ ವಿರೋಧವೂ ಇಲ್ಲ. ಮೊದಲು ಇದ್ದ ಜ್ಞಾನವನ್ನೇ ಅದನ್ನು ಮತ್ತಿಷ್ಟು ದೃಢಪಡಿಸುವುದಕ್ಕಾಗಿ ಸ್ವಲ್ಪ ತಿರೋಧಾನವಾದರೆ ಅದನ್ನು ಸರಿಪಡಿಸುವುದಕ್ಕಾಗಿ ಜ್ಞಾನಿಗಳು ಉಪದೇಶ ಮಾಡ್ತಾರೆ ಅಂತಲೇ ನಾವು ಅರ್ಥವನ್ನು ತಿಳ್ಕೋಬೇಕು ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ. ನಾನು ಇಲ್ಲಿಗೆ ಸ್ಟಾಪ್, ಇಲ್ಲಿಗೆ ಉಪೋದ್ಘಾತ ಪೂರ್ತಿಯಾಗಿ ಆಯಿತು, ಭಾಷ್ಯ ತಾತ್ಪರ್ಯಗಳ ಉಪೋದ್ಘಾತ ಮುಗಿತು. ಆದ್ದರಿಂದ ಇಲ್ಲಿಗೆ ನಾನು ಪಾಸ್ ಮಾಡಿ ಪ್ರಶ್ನೆಗಳೇನಾದ್ರೆ ಅದನ್ನು ಆನ್ಸರ್ ಮಾಡಿ ಇನ್ನೂ ಟೈಮ್ ಇದ್ರೆ ಮುಂದಕ್ಕೆ ಮೊದಲನೇ ಅಧ್ಯಾಯಕ್ಕೆ ಹೋಗೋಣ. ಇಲ್ಲ ಅಂದ್ರೆ ಪ್ರಶ್ನೆಗಳ ಮೇಲೆ ಆಧಾರಪಟ್ಟಿರುತ್ತೆ ಎಷ್ಟು ಇಷ್ಟುವರೆಗೆ ಏನಾದರೂ ಕ್ವಶನ್ಸ್ ಇದ್ರೆ, ಇಲ್ಲ ಅಂದ್ರೆ ನಾವು ಮೊದಲನೇ ಅಧ್ಯಾಯಕ್ಕೆ ಪ್ರವೇಶ ಮಾಡೋಣ. ಹರೇ ಶ್ರೀನಿವಾಸ.